ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೇಸುವಿನ ಅಧಿಕಾರ. ನಿಮ್ಮಲ್ಲಿ ಹೆಚ್ಚಿನವರು ತಿಳಿದಿರುವಂತೆ ಈಗ ಸದ್ಯಕ್ಕೆ ಪರಿಶುದ್ಧ ವಾಕ್ಯಗಳ ಮುಖಾಂತರದ ನಮ್ಮ ಪ್ರಯಾಣದಲ್ಲಿ ಮೆಸ್ಸಿಯನಾದ ಯೇಸುವಿನ ಕುರಿತಾದ ಶುಭ ಸಂದೇಶಕ್ಕೆ ಸಂಬಂಧಿಸಿದ ಸುವಾರ್ತೆಯ ಪುಸ್ತಕವನ್ನು ನಾವು ನೋಡಿಕೊಳ್ಳುತ್ತಿದ್ದೇವೆ. ಈತನು ರಕ್ಷಕನಾಗಿದ್ದು ಸೈತಾನ, ಪಾಪ ಮತ್ತು ನಿತ್ಯವಾದ ನ್ಯಾಯ ತೀರ್ಪಿನಿಂದ ಆದಾಮನ ಸಂತತಿಯವರನ್ನು ಬಿಡುಗಡೆ ಮಾಡುವುದಕ್ಕೆ ಲೋಕಕ್ಕೆ ಬಂದಂತವನಾಗಿದ್ದಾನೆ. ಹಿಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಯೇಸು ಹೇಗೆ ಯಹೂದ್ಯರ ಪ್ರದೇಶಗಳಾದ್ಯಂತ ಪ್ರಯಾಣಿಸಿ ಜನರ ಗುಂಪಿಗೆ ಬೋಧನೆ ಮಾಡಿ ಅವರ ರೋಗಗಳನ್ನು ಸ್ವಸ್ಥಪಡಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಜನರ ಒಂದು ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಆದಾಗ್ಯೂ ಅನೇಕ ಧಾರ್ಮಿಕ ನಾಯಕರುಗಳು ಆತನ ವಿಷಯದಲ್ಲಿ ಹೊಟ್ಟೆಕಿಚ್ಚು ಪಡುತ್ತಿದ್ದರು, ಯಾಕೆಂದರೆ ಆತನು ಮಾತಾಡಿದಂತಹ ಜ್ಞಾನವನ್ನು ಖಂಡಿಸುವುದಕ್ಕೆ ಇಲ್ಲವೇ ಆತನು ಮಾಡಿದ ಅದ್ಭುತಗಳನ್ನು ಅಲ್ಲಗಳೆಯುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಈ ದಿನ ನಾವು ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸಿ ವಿಶ್ರಾಂತಿ ದಿನಕ್ಕೆ ಸಂಬಂಧಿಸಿದಂತೆ ಧಾರ್ಮಿಕ ನಾಯಕರುಗಳನ್ನು ಕರ್ತನಾದ ಯೇಸು ಹೇಗೆ ಎದುರಿಸಿದನೆಂಬುದನ್ನು ನೋಡೋಣ. ಸಬ್ಬತ್ ಎನ್ನುವುದು ವಾರದ ಏಳನೆಯ ದಿನವಾಗಿದ್ದು, ಆರು ದಿನ ಕೆಲಸ ಮಾಡಿದ ನಂತರ ಒಂದು ವಿಶ್ರಾಂತಿಯ ದಿನದಂತೆ ದೇವರು ಯಹೂದ್ಯರಿಗೆ ಇದನ್ನು ಕೊಟ್ಟಿದ್ದನು. ಆದಾಗ್ಯೂ ಆ ಸಮಯದ ಧಾರ್ಮಿಕ ನಾಯಕರುಗಳಾದ ಫರಿಸಾಯರು ಸಬ್ಬತ್ ದಿನವನ್ನು ಉಲ್ಲಂಘಿಸಿದನೆಂದು ಯೇಸುವನ್ನು ನಿಂದಿಸಿದರು, ಯಾಕೆಂದರೆ ಆತನು ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದನು. ಆತನನ್ನು ಕಳಂಕಿತನನ್ನಾಗಿ ಮಾಡುವುದಕ್ಕೆ ಇದನ್ನು ಒಂದು ನೆಪವಾಗಿ ಅವರು ಉಪಯೋಗಿಸಿದರು, ಯಾಕೆಂದರೆ ಆತನನ್ನು ನಿಂದಿಸುವಂತಹ ಬೇರೆ ಯಾವುದನ್ನು ಕಂಡುಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗಿರಲಿಲ್ಲ. ಮತ್ತಾಯನ ಸುವಾರ್ತೆಯ 12ನೇ ಅಧ್ಯಾಯವನ್ನು ಓದಿಕೊಳ್ಳೋಣ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದುಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು. ಫರಿಸಾಯರು ಅದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಆತನು ಅವರಿಗೆ, ದಾವಿದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗ್ಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ. ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಅಪರಾಧಿಗಳೆಂದು ತೀರ್ಪು ಮಾಡುತ್ತಿದ್ದಿಲ್ಲ. ಮನುಷ್ಯಕುಮಾರನು ಸಬ್ಬ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಹೇಳಿದನು. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1-8 ವಚನದವರೆಗೆ. ಪರಿಶುದ್ಧ ವಾಕ್ಯಗಳಲ್ಲಿ ಯೇಸು ನೂರಾರು ಹೆಸರುಗಳನ್ನು ಮತ್ತು ಬಿರುದುಗಳನ್ನು ಹೊಂದಿದ್ದಾನೆ. ಅವುಗಳಲ್ಲಿ ಆಗಾಗ್ಗೆ ಆತನು ಸ್ವತಃ ಕರೆಯಲ್ಪಡುತ್ತಿದ್ದ ಬಿರುದು ಯಾವುದೆಂದರೆ ಅದು ಮನುಷ್ಯಕುಮಾರನು ಎಂಬುದು. ಆದಾಮನ ಮಗನ ಒಂದು ರೂಪವನ್ನು ಪಡೆದುಕೊಳ್ಳುವುದಕ್ಕೆ ಮೆಸ್ಸಿಯನು ತನ್ನನ್ನು ತಗ್ಗಿಸಿಕೊಂಡನೆಂಬುದನ್ನು ಮನುಷ್ಯಕುಮಾರನು ಎಂಬ ಈ ಬಿರುದು ನಮಗೆ ಜ್ಞಾಪಿಸುತ್ತದೆ. ಇದು ಆತನ ಮಹಿಮೆಯನ್ನು ಸಹ ಪ್ರಕಟಪಡಿಸುತ್ತದೆ, ಯಾಕೆಂದರೆ ಒಬ್ಬ ಮನುಷ್ಯನಾಗುವುದರ ನಿಮಿತ್ತ ತನ್ನನ್ನು ತಗ್ಗಿಸಿಕೊಂಡ ಈ ಒಬ್ಬನೇ ಆದಾಮನ ಎಲ್ಲ ಸಂತಾನದವರ ಮೇಲೆ ಎಲ್ಲಾ ಅಧಿಕಾರವನ್ನು ಮತ್ತು ಎಲ್ಲಾ ನ್ಯಾಯ ತೀರ್ಪನ್ನು ವಶಪಡಿಸಿಕೊಂಡವನಾಗಿದ್ದಾನೆ. ಇದನ್ನು ಆಲೋಚಿಸಿರಿ, ದೇವರ ವಾಕ್ಯ, ಆತ್ಮ, ಬಲ ಮತ್ತು ಮಹಿಮೆ ಎಲ್ಲವೂ ಭೂಮಿಗೆ ಬಂದು ಮನುಷ್ಯನ ರೂಪವನ್ನು ಪಡೆದುಕೊಂಡಿತು. ಹೌದು, ಮನುಷ್ಯಕುಮಾರನಾದ ಯೇಸುಕ್ರಿಸ್ತನು ಸಬ್ಬ ದಿನದ ಕರ್ತನೂ ಮತ್ತು ಎಲ್ಲದರ ಮೇಲಿನ ಕರ್ತನೂ ಆಗಿದ್ದಾನೆ. ಆದಾಗ್ಯೂ ಯೇಸು ನಿಜವಾಗಿಯೂ ಏನಾಗಿದ್ದಾನೋ ಆ ರೀತಿಯಲ್ಲಿ ಫರಿಸಾಯರು ಆತನನ್ನು ಒಪ್ಪಿಕೊಳ್ಳಲಿಲ್ಲ. ಮುಂದೆ ಏನಾಯಿತೆಂಬುದನ್ನು ಕೇಳಿಸಿಕೊಳ್ಳೋಣ. ವಾಕ್ಯ ಹೀಗೆ ಹೇಳುತ್ತದೆ, ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದವನೊಬ್ಬನಿದ್ದನು. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕಾತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿಯಿದ್ದು ಅದು ಸಬ್ಬದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲೆ ತೆಗೆಯದೇ ಇರುವನೆ? ಕುರಿಗಳಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಕೈ ಚಾಚಿದನು. ಅದು ಸಂಪೂರ್ಣವಾಗಿ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಆದರೆ ಪರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಏಸು ಅದನ್ನು ತಿಳಿದು ಅಲ್ಲಿಂದ ಹೊರಟು ಹೋದನು. ಅನೇಕರು ಆತನ ಹಿಂದೆ ಹೋದರು. ಆತನು ಅವರೆಲ್ಲರನ್ನೂ ಸ್ವಸ್ಥ ಮಾಡಿದನು. ಮತ್ತಾಯ 12:19-15 ಏಸು ಅವರ ಸಂಪ್ರದಾಯಗಳನ್ನು ಗೌರವಿಸಲಿಲ್ಲ ಎಂಬ ಕಾರಣಕ್ಕಾಗಿ ಆತನು ತಪ್ಪು ಮಾಡುತ್ತಿದ್ದಾನೆಂಬುದಾಗಿ ಪರಿಸಾಯರು ಹೇಗೆ ಆತನ ಮೇಲೆ ಆರೋಪ ಮಾಡಿದರೆಂಬುದನ್ನು ನಾವು ನೋಡಿದೆವು. ಎಂತಹ ಕಪಟತನ! ಈ ಧಾರ್ಮಿಕ ನಾಯಕರುಗಳು ಹಸಿದವರ ಮತ್ತು ರೋಗಿಗಳ ವಿಷಯದಲ್ಲಿ ಕನಿಕರ ಇಲ್ಲದವರಾಗಿದ್ದರು. ಆದಾಗ್ಯೂ ದೇವರಿಂದ ಬಂದಂತಹ ಸಬ್ಬದಿನದಲ್ಲಿ ಒಳ್ಳೆಯ ಕೆಲಸಗಳನ್ನು ನಿಷೇಧಿಸುವಂತಹ ತಮ್ಮ ಸಂಪ್ರದಾಯಗಳನ್ನು ಜನರು ನಂಬುವಂತೆ ಮಾಡುವುದಕ್ಕೆ ಇಷ್ಟಪಡುತ್ತಿದ್ದರು. ಹೀಗಿದ್ದರೂ ಅವರ ಕೆಟ್ಟ ಹೃದಯಗಳನ್ನು ತಿಳಿದಿದ್ದ ಯೇಸು ವಾಕ್ಯದಲ್ಲಿ ದೇವರು ಹೇಳಿರುವುದನ್ನು ಅವರಿಗೆ ಜ್ಞಾಪಕಪಡಿಸಿದನು. ಅದೇನೆಂದರೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಅಪರಾಧಿಗಳೆಂದು ತೀರ್ಪು ಮಾಡುತ್ತಿದ್ದಿಲ್ಲ. ಮನುಷ್ಯಕುಮಾರನು ಸಬ್ಬದ್ದಿನಕ್ಕೆ ಒಡೆಯನಾಗಿದ್ದಾನೆ ಎಂಬುದು. ದೆವ್ವ ಹಿಡಿದು ಕುರುಡನು ಮೂಕನೂ ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡು ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ, ಈತನು ದಾವಿದ ಕುಮಾರನೇನು ಎಂದು ಮಾತಾಡುತ್ತಿದ್ದರು. ಆದರೆ ಪರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಆತನು ಅವರ ಆಲೋಚನೆಗಳನ್ನು ತಿಳಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನು ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವರ ರಾಜ್ಯವು ಹೇಗೆ ಉಳಿದಿತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಮತ್ತಾಯನ ಬರೆದ ಸುವಾರ್ತೆ 12:12-28. ಇದಾದ ಮೇಲೆ ಯಹೂದ್ಯರದೊಂದು ಜಾತ್ರೆ ಬಂದದರಿಂದ ಏಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಅವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದು ಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಏಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಏಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಆದರೆ ಆ ದಿವಸ ಸಬ್ಬದ್ದಿನವಾಗಿತ್ತು. ಹೀಗಿರುವುದರಿಂದ ಯಹೂದ್ಯರು ಸ್ವಸ್ಥವಾದವನಿಗೆ, ಈ ಹೊತ್ತು ಸಬ್ಬದ್ದಿನವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಲ್ಲವೆಂದು ಹೇಳಿದ್ದಕ್ಕೆ ಅವನು, ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು. ಹೊತ್ತುಕೊಂಡು ನಡೆ ಎಂದು ನಿನಗೆ ಹೇಳಿದ ಮನುಷ್ಯನು ಯಾರೆಂದು ಅವನನ್ನು ಕೇಳಿದರು. ಆದರೆ ಅವನಾರೆಂಬುದು ಸ್ವಸ್ಥವಾದವನಿಗೆ ತಿಳಿದಿರಲಿಲ್ಲ. ಆ ಸ್ಥಳದಲ್ಲಿ ಜನರ ಗುಂಪು ಇದ್ದದರಿಂದ ಏಸು ಸರಕೊಂಡು ಹೋಗಿದ್ದನು. ಇದಾದ ಮೇಲೆ ಏಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಆ ಮನುಷ್ಯನು ಅಲ್ಲಿಂದ ಹೋಗಿ, ನನ್ನನ್ನು ಸ್ವಸ್ಥ ಮಾಡಿದವನು ಏಸುವೇ ಎಂದು ಯಹೂದ್ಯರಿಗೆ ತಿಳಿಸಿದನು. ಆದ ಕಾರಣ ಯಹೂದ್ಯರು, ಏಸು ಸಬ್ಬದ್ದಿನದಲ್ಲಿ ಇಂತಹ ಕೆಲಸಗಳನ್ನು ಮಾಡುತ್ತಾನಲ್ಲ ಎಂದು ಆತನನ್ನು ಹಿಂಸಿಸುವವರಾದರು. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬ ದಿನವನ್ನು ಅಲಕ್ಷ್ಯ ಮಾಡಿದ್ದನಲ್ಲದೆ ದೇವರನ್ನು ತನ್ನ ತಂದೆಯೆಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಇಲ್ಲಿಗೆ ನಿಲ್ಲಿಸೋಣ. ಧಾರ್ಮಿಕ ನಾಯಕರುಗಳು ಯೇಸುವಿಗೆ ತೊಂದರೆ ಕೊಟ್ಟು ಆತನನ್ನು ಕೊಲ್ಲುವುದಕ್ಕೆ ಯಾಕೆ ಹುಡುಕುತ್ತಿದ್ದರು? ಆತನು ಸಬ್ಬ ದಿನದಲ್ಲಿ ದುರ್ಬಲರನ್ನು ಸ್ವಸ್ಥಗೊಳಿಸಿದನೆಂಬುದು ಕಾರಣವಾಗಿತ್ತ? ಅದು ನಿಜವಾದ ಕಾರಣವಲ್ಲ. ಅವರು ಯೇಸುವನ್ನು ಕೊಲ್ಲುವುದಕ್ಕೆ ಹುಡುಕುತ್ತಿದ್ದುದು ಯಾಕೆಂದರೆ ದೇವರು ತನ್ನ ತಂದೆ ಎಂದು ಆತನು ಹೇಳಿದ್ದನು. ದೇವರ ಸನ್ನಿಧಿಯಿಂದ ಬಂದವನಾಗಿದ್ದ ಯೇಸುವನ್ನು ಮೆಸ್ಸಿಯನೆಂದು ಅವರು ಒಪ್ಪಿಕೊಂಡಿರಲಿಲ್ಲ. ಹಾಗಾಗಿ ಅವರು ಯೇಸುವನ್ನು ದೇವದೂಷಕನೆಂದು ಆರೋಪಿಸಿ ಆತನನ್ನು ನಾಶಪಡಿಸುವುದಕ್ಕೆ ಹುಡುಕುತ್ತಿದ್ದರು. ಆದರೆ ವಾಕ್ಯ ಹೀಗೆ ಹೇಳುತ್ತದೆ, ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುತ್ತಾನೆ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವುಗಳನ್ನೆಲ್ಲ ಅವನಿಗೆ ತೋರಿಸುತ್ತಾನೆ. ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು. ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುವುದು. ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳಿಕೊಳ್ಳಿರಿ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದಿಲ್ಲ. ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದಾಗಿ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಮತ್ತಾಯ 5:24. ನನ್ನ ವಿಷಯವಾಗಿ ನಾನೇ ಸಾಕ್ಷಿ ಹೇಳಿಕೊಂಡರೆ ನನ್ನ ಸಾಕ್ಷಿ ನಿಜವಾಗದು. ನನ್ನ ವಿಷಯವಾಗಿ ಸಾಕ್ಷಿ ಹೇಳುವವನು ಮತ್ತೊಬ್ಬನಿದ್ದಾನೆ, ಆತನು ನನ್ನ ವಿಷಯವಾಗಿ ಹೇಳುವ ಸಾಕ್ಷಿ ನಿಜವೆಂದು ಬಲ್ಲೆನು. ನೀವು ಯೋಹಾನನ ಬಳಿಯಲ್ಲಿ ಕೇಳಿಕೊಂಡು ಬರುವುದಕ್ಕೆ ಕಳುಹಿಸಿದ್ದೀರಿ. ಅವನು ಸತ್ಯಕ್ಕೆ ಸಾಕ್ಷಿ ಹೇಳಿದನು, ನಾನಂತೂ ನನಗೆ ಬೇಕಾದ ಸಾಕ್ಷಿಯನ್ನು ಮನುಷ್ಯರಿಂದ ತಕ್ಕೊಳ್ಳುವುದಿಲ್ಲ, ಆದರೂ ನಿಮಗೆ ರಕ್ಷಣೆ ಆಗಬೇಕೆಂದು ಇದನ್ನು ಹೇಳಿದ್ದೇನೆ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆಯ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದು ಇಲ್ಲ. ಆತನು ಕಳುಹಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ. ಶಾಸ್ತ್ರಗಳಿಗಿಂತ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನಾನು ಮನುಷ್ಯರಿಂದಾಗುವ ಮಾನವನ್ನು ಅಂಗೀಕರಿಸುವುದಿಲ್ಲ. ಆದರೆ ನಿಮ್ಮನ್ನು ನಾನು ಬಲ್ಲೆನು. ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದದೆ. ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ. ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ. ಒಬ್ಬನೇ ದೇವರಿಂದ ಬರುವಂತಹ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ? ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವೆನೆಂದು ನೆನೆಸಬೇಡಿರಿ. ನೀವು ಆಶ್ರಯಿಸಿಕೊಂಡಿರುವ ಮೋಶೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವವನು. ಅವನು ನನ್ನ ವಿಷಯವಾಗಿ ಬರೆದನು. ಆದ್ದರಿಂದ ನೀವು ಮೋಶೆಯ ಮಾತನ್ನು ನಂಬುವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ. ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂದನು. ಯೋಹಾನ 5:31-47. ತನ್ನನ್ನು ಕೊಲ್ಲಬೇಕೆನ್ನಿದ್ದ ಪರಿಸಾಯರನ್ನು ಕರ್ತನಾದ ಯೇಸು ಹೇಗೆ ಖಂಡಿಸಿದನೆಂಬುದನ್ನು ನೀವು ಕೇಳಿಸಿಕೊಂಡಿರ. ಪರಲೋಕದಿಂದ ಕಳುಹಿಸಲ್ಪಟ್ಟ ಮೆಸ್ಸಿಯನನ್ನು ತಿರಸ್ಕರಿಸುವ ಯಾರಾದರೂ ಆತನ ಎಣೆಯಿಲ್ಲದ ಮಾತುಗಳ ಮತ್ತು ಕೆಲಸಗಳ ಸಾಕ್ಷಿಯನ್ನು ತಿರಸ್ಕರಿಸಿದ ಹಾಗೆ, ಅಂದರೆ ಅವನು ಪ್ರವಾದಿಯಾದ ಯೋಹಾನನ, ಪ್ರವಾದಿಯಾದ ಮೋಶೆಯ ಮತ್ತು ಶಾಸ್ತ್ರ ಗ್ರಂಥಗಳ ಸಾಕ್ಷಿಯನ್ನು ತಿರಸ್ಕರಿಸಿದ ಹಾಗೆ ಎಂದು ಆತನು ಅವರಿಗೆ ಹೇಳಿದನು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮೆಸ್ಸಿಯನನ್ನು ತಿರಸ್ಕರಿಸುವ ಯಾವನಾದರೂ ಸ್ವತಃ ದೇವರನ್ನೇ ತಿರಸ್ಕರಿಸುವನಾಗಿದ್ದಾನೆ. ಮಗನಿಗೆ ಅಗೌರವ ತೋರಿಸುವವನು ಆತನನ್ನು ಕಳುಹಿಸಿದ ತಂದೆಗೂ ಅಗೌರವ ತೋರಿಸುವವನಾಗಿದ್ದಾನೆ. ಯೇಸುವಿನ ಮಾತು ಮತ್ತು ಅಧಿಕಾರವನ್ನು ನಿರಾಕರಿಸುವುದು ದೇವರ ಮಾತು ಮತ್ತು ಅಧಿಕಾರವನ್ನು ನಿರಾಕರಿಸಿದಂತೆ, ಯಾಕೆಂದರೆ ದೇವರು ಎಲ್ಲಾ ಅಧಿಕಾರವನ್ನು ಮತ್ತು ನ್ಯಾಯ ತೀರ್ಪನ್ನು ಒಪ್ಪಿಸಿಕೊಟ್ಟಂತ ಯೇಸುವೇ ನಿಜವಾದ ದೇವರ ವಾಕ್ಯವೂ ಮತ್ತು ವ್ಯಕ್ತಿಯೂ ಆಗಿದ್ದಾನೆ. ದೇವರನ್ನು ಮತ್ತು ಆತನ ಪ್ರವಾದಿಗಳನ್ನು ನಿಜವಾಗಿಯೂ ನಂಬುವ ಯಾವನಾದರೂ ಪರಲೋಕದಿಂದ ಬಂದಂತಹ ಯೇಸುವೇ ಮೆಸ್ಸಿಯನೆಂಬುದಾಗಿ ಸಹ ನಂಬುತ್ತಾನೆ. ಯಾಕೆಂದರೆ ದೇವರ ಪ್ರವಾದಿಗಳೆಲ್ಲರೂ ಆತನ ವಿಷಯವನ್ನು ಸಾಕ್ಷಿ ಕೊಟ್ಟಿದ್ದಾರೆ. ಯಾರು ಪ್ರವಾದಿಗಳ ಬರವಣಿಗೆಗಳನ್ನು ತಿಳಿಕೊಂಡು ನಂಬುತ್ತಾರೋ ಅವರು ಈ ಯೇಸುವು ಲೋಕದ ರಕ್ಷಕನೆಂಬುದಾಗಿ, ದೇವರಿಂದ ಆರಿಸಲ್ಪಟ್ಟವನು, ಮರಿಯಳ ಮಗನೂ ಆಗಿದ್ದಾನೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ನಂಬುತ್ತಾರೆ. ಅದನ್ನೇ ಯೇಸು ಧಾರ್ಮಿಕ ನಾಯಕರುಗಳಿಗೆ ಹೇಳಿದ್ದು. ಅದೇನೆಂದರೆ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ, ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವೆನೆಂದು ನೆನೆಸಬೇಡಿರಿ. ನೀವು ಆಶ್ರಯಿಸಿಕೊಂಡಿರುವ ಮೋಶೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವವನು. ಅವನು ನನ್ನ ವಿಷಯವಾಗಿ ಬರೆದನು. ಆದ್ದರಿಂದ ನೀವು ಮೋಶೆಯ ಮಾತನ್ನು ನಂಬುವರಾಗಿದ್ದರೆ ನನ್ನ ಮಾತನ್ನೂ ನಂಬುತ್ತಿದ್ದೀರಿ. ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ? ಯೋಹಾನ 5:39 ಹಾಗೂ 40 ಮತ್ತು 45-47 ವಚನದವರೆಗೆ. ಓಹೋ, ನಾವು ಪ್ರತಿಯೊಬ್ಬರೂ ಈ ಮಾತುಗಳನ್ನು ಜಾಗ್ರತೆಯಿಂದ ಆಲೋಚಿಸಬೇಕಾಗುತ್ತದೆ, ಯಾಕೆಂದರೆ ದೇವರು ಅವುಗಳ ಪೂರ್ತಿ ಅರ್ಥದೊಳಗೆ ನಮಗೆ ವಿವೇಕವನ್ನು ಕೊಡುವುದಕ್ಕೆ ಇಷ್ಟಪಡುತ್ತಾನೆ. ನಮ್ಮ ಹೃದಯಗಳಲ್ಲಿ ಸತ್ಯ ಇರಬೇಕೆಂದು ದೇವರು ಇಷ್ಟಪಡುತ್ತಾನೆ. ಪ್ರವಾದಿಗಳನ್ನು ನಂಬುತ್ತೇವೆಂದು ನಾವು ಹೇಳಿದರೆ ಅವುಗಳು ಯಾರ ವಿಷಯವಾಗಿ ಸಾಕ್ಷಿ ಕೊಟ್ಟಿವೆಯೋ ಆತನನ್ನು ನಾವು ನಂಬಲೇಬೇಕು. ಆತನೇ ಮೆಸ್ಸಿಯನಾಗಿರುವ ಯೇಸು. ಸ್ನೇಹಿತರೆ, ಈ ಪ್ರಶ್ನೆಯೊಂದಿಗೆ ನಾವು ನಿಮ್ಮನ್ನು ಬಿಡುತ್ತೇವೆ. ನೀವು ನಿಜವಾಗಿಯೂ ಪ್ರವಾದಿಗಳನ್ನು ನಂಬುತ್ತೀರೋ? ಅನೇಕರು ಒಬ್ಬ ಮನುಷ್ಯನ ಸಾಕ್ಷಿಯನ್ನು ಶೀಘ್ರವಾಗಿ ನಂಬುತ್ತಾರೆ. ಆದರೆ ಆಶ್ಚರ್ಯವೇನೆಂದರೆ ಅವರು ಪರಿಶುದ್ಧ ಗ್ರಂಥಗಳನ್ನು ಬರೆದಿರುವಂತಹ ಅನೇಕ ದೇವರ ಪ್ರವಾದಿಗಳ ಸಾಕ್ಷಿಯನ್ನು ದೃಢಪಡಿಸುತ್ತಾರೆ. ನಿಮ್ಮ ವಿಷಯವೇನು? ನೀವು ಪ್ರವಾದಿಗಳನ್ನು ನಂಬುತ್ತೀರೋ? ಜೊತೆ ಕೇಳುಗರೆ, ಈ ದಿನ ಇಲ್ಲಿಗೆ ನಾವು ನಿಮಗೆ ವಿದಾಯ ಹೇಳುತ್ತೇವೆ, ಯಾಕೆಂದರೆ ನಮ್ಮ ಸಮಯವೂ ಈಗ ಮುಗಿಯಿತು. ಆದಾಗ್ಯೂ ಮೆಸ್ಸಿಯನಾದ ಯೇಸುವಿನ ಅದ್ಭುತವಾದ ಕಥೆಯನ್ನು ನಾವು ಮುಂದುವರಿಸುವಂತೆ ಮುಂಬರುವ ಅಧ್ಯಯನದಲ್ಲಿ ನಮ್ಮನ್ನು ಸೇರಿಕೊಳ್ಳುವುದಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಕರ್ತನಾದ ಯೇಸು ಪರಿಸಾಯರಿಗೆ ಹೇಳುವುದನ್ನು ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮೊಂದಿಗೆ ಮಾತಾಡಲಿ. ಆಮೇನ್.
ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ.
ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು, ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಉಚಿತವಾದ ಕೃಪೆಯಿಂದ ನೀತಿವಂತರಾಗಿಸಿದೆ, ಉಚಿತವಾದ ಕೃಪೆಯಿಂದ ನೀತಿವಂತರಾಗಿಸಿದೆ, ಅಯ್ಯ ನೀತಿವಂತರಾಗಿಸಿದೆ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ, ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ, ನನಗೆ ಮರುಜೀವ ನೀಡಿರುವೆ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ರಕ್ತದಿಂದ ತೊಳೆದಿರುವೆ, ಪರಿಶುದ್ಧಗೊಳಿಸಿರುವೆ, ರಕ್ತದಿಂದ ತೊಳೆದಿರುವೆ, ಪರಿಶುದ್ಧಗೊಳಿಸಿರುವೆ, ಅಯ್ಯ ಪರಿಶುದ್ಧಗೊಳಿಸಿರುವೆ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸೃಷ್ಟಿಸಿ ನೋಡುವೆವು, ಪ್ರಕಾಶ ಹೊಂದುವೆವು, ನಿನ್ನ ದೃಷ್ಟಿಸಿ ನೋಡುವೆವು, ಪ್ರಕಾಶ ಹೊಂದುವೆವು, ಅಯ್ಯ ಪ್ರಕಾಶ ಹೊಂದುವೆವು. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ.